ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನ ಸೇವಕರು ಆತನಿಗೆ ಸೇವೆ ಮಾಡುವರು. ರೀಪ್ರಿನ್ಸ್ ಪುಟ 5370, ಪುಟದ ಸಂಖ್ಯೆ 214-215. ದಾಖಲೆಗಳು ಹೇಳುವಂತೆ ಈ ಅಧ್ಯಯನವನ್ನು ಆರಂಭಿಸುವ ವಚನವು ನಮಗೆ ಏಸುವು ಮಾಡಿದ ಉಪದೇಶಗಳೆಲ್ಲವುಗಳಿಗೆ ಅರ್ಥ ಮಾಡಿಸುವ ಸಾಧನವಾಗಿರುವುದು. ಆತನ ಒಂದು ಸಂದೇಶವು ದೇವರ ರಾಜ್ಯದ ವಿಷಯವಾದ ಶುಭವಾರ್ತೆ. ಅದು ಈಗಲೂ ಶುಭವಾರ್ತೆಯಾಗಿರುವುದು ಮತ್ತು ದೇವಜನರಲ್ಲಿ ಯಾರು ದೇವರ ರಾಜ್ಯವು ಸಭೆಯ ಮತ್ತು ಲೋಕದ ನಿರೀಕ್ಷೆಗೆ ಮೂಲವು ಮತ್ತು ಅದರ ಸಾರಾಂಶವೂ ಆಗಿರುವುದೆಂಬುದನ್ನು ಕಲಿತುಕೊಂಡಿಲ್ಲವೋ ಅವನು ಸತ್ಯವೇದವನ್ನು ಪ್ರಯೋಜನಕಾರಿಯಾಗುವ ಹಾಗೆ ಓದಿದವನಾಗಿ ಅದನ್ನು ನಂಬಿದವನಲ್ಲ. ಯಹೂದ್ಯರು ಒಂದು ಜನಾಂಗವಾಗಿ ದೇವರ ರಾಜ್ಯಕ್ಕೆ ಸಿದ್ಧವಾಗದೆ ಆ ರಾಜ್ಯದಲ್ಲಿ ಮೆಸ್ಸಿಯನೊಡನೆ ಸಹಕಾರಿಯಾಗಲು ನಿರಾಕರಿಸಲ್ಪಟ್ಟರು. ಆದರೆ ಎಲ್ಲರೂ ನಿರಾಕರಿಸಲ್ಪಡಲಿಲ್ಲ. ಆದುದರಿಂದ ನಾವು ಓದುವುದು ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ ಅವರಿಗೆ ಆತನು ಪಂಚಾಶತಮ ದಿನದಂದು ಮೊದಲು ಬಂದ ಪವಿತ್ರಾತ್ಮನಿಂದ ಹುಟ್ಟುವುದರ ಹಾಗೂ ಅಭಿಷೇಕಿಸಲ್ಪಡುವುದರ ಮೂಲಕವಾಗಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಖಂಡಿತವಾಗಿಯೂ ಇದು ಶುಭವಾರ್ತೆಯೇ. ಆ ದೇವರ ಮಕ್ಕಳು ನಂಬಿಗಸ್ತರಾಗಿದ್ದಲ್ಲಿ ಯೇಸುವಿನೊಂದಿಗೆ ಕಡೆಯಲ್ಲಿ ಆ ಪರಲೋಕ ರಾಜ್ಯದಲ್ಲಿ ದೇವರಿಗೆ ಬಾಧ್ಯರಾಗಿ ತಮ್ಮ ಒಡೆಯನಾದ ಯೇಸುವಿನೊಂದಿಗೆ ಸಹಬಾಧ್ಯರಾಗುವರು. ಅವರಿಗಾಗುವ ಗೌರವ ಆಶೀರ್ವಾದವು ಶ್ರೇಷ್ಠವಾದವುಗಳಾಗಿರುವವು, ಏಕೆಂದರೆ ಅವರು ತಮ್ಮ ಒಡೆಯನಂತಾಗಿ ಆತನಿರುವಂತೆಯೇ ಆತನನ್ನು ನೋಡುವವರಾಗಿ ಆತನ ಪ್ರಭಾವದಲ್ಲಿ ಪಾಲನ್ನು ಹೊಂದುವರು. ಆದರೆ ಇದೇ ಎಲ್ಲವೂ ಆಗಿರುವುದಿಲ್ಲ. ಅವರು ಈ ಪ್ರೀತಿಯ ಮನೋಭಾವವನ್ನು ಬೆಳೆಸಿಕೊಂಡವರಾದರೆ ಆ ಮೂಲಕವಾಗಿ ಅವರು ಮಾನವ ಕುಲವನ್ನು ಆಶೀರ್ವದಿಸುವ ಆತನ ಮಹಾಕಾರ್ಯದಲ್ಲಿ, ಅಂದರೆ ಶಾಪವನ್ನು ಹೋಗಲಾಡಿಸಿ ಮಾನವರನ್ನು ಪಾಪ ಮತ್ತು ಮರಣದ ಸ್ಥಿತಿಯಿಂದ ಮೇಲೆತ್ತುವ ಕಾರ್ಯದಲ್ಲಿ ಆತನಿಗೆ ಸಹಕಾರಿಗಳಾಗಿರುವರು. ಈ ಪಾಠದಲ್ಲಿ ಹೇಳಿರುವಂತೆ ಇದು ಖಂಡಿತವಾಗಿಯೂ ಶುಭವಾರ್ತೆ, ಮತ್ತು ಇದೇ ಶುಭವಾರ್ತೆಯು ಒಡೆಯನ ಜನನವನ್ನು ಸಾರಿ ಹೇಳಿದ ದೇವದೂತರು ಹೇಳಿದ್ದಾಗಿತ್ತು. ಅವರು ಹೇಳಿದ್ದು, ಎದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಈವರೆಗೂ ಇದು ಕೇವಲ ದೇವರ ಸೇವಕರು ಮತ್ತು ಸೇವಕಿಯರಾದ ಸಭೆಗೆ ಶುಭವಾರ್ತೆಯಾಗಿರುವುದು. ಆದರೆ ಎಲ್ಲರ ಕಿವಿಗಳು ಕೇಳುವಂತಾಗಿ ಎಲ್ಲರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಮೆಸ್ಸಿಯನ ರಾಜ್ಯದ ಮಹಿಮೆಯನ್ನು ಕಾಣುವಾಗ ಇದು ಎಲ್ಲರಿಗೂ ಶುಭವಾರ್ತೆಯಾಗಿರುವುದು. ಯೇಸುವು ಹೀಗೆ ದೇವರ ರಾಜ್ಯದ ವಿಷಯವಾಗಿ ಸಾರುವಾಗ ಆತನು ತನ್ನ ಮಾರ್ಗ ಉಪಾಯಕ್ಕಾಗಿ ಭಿಕ್ಷೆ ಬೇಡುತ್ತಿರಲಿಲ್ಲ. ಆತನು ಎಂದಾದರೂ ಅಥವಾ ಯಾವ ವಿಧದಲ್ಲಿಯಾದರೂ ಹಣವನ್ನು ಸಂಗ್ರಹಿಸಿರುವ ಸೂಚನೆಗಳು ನಮಗೆ ತಿಳಿದು ಬಂದಿರುವುದಿಲ್ಲ. ಇದರಂತೆಯೇ ಕ್ರಿಸ್ತನ ಹಿಂಬಾಲಕರು ಹಣಕ್ಕಾಗಿ ಯಾವ ಬೇಡಿಕೆಯನ್ನು ಮಾಡಬಾರದೆಂದು, ಆದರೆ ಅವರು ತಮ್ಮ ಸ್ವಂತ ಸ್ವತ್ತನ್ನು ಹಾಗೂ ಅವರಿಗೆ ಸ್ವಯಂ ಪ್ರೇರಣೆಯಿಂದ ನೀಡಿದ ಇತರ ಹಣವನ್ನು ಬಳಸಬೇಕೆಂಬ ಸಲಹೆಯು ಇಲ್ಲಿರುವುದೆಂದು ಅನೇಕರು ನೆನೆಸುವರು. ಆದರೆ ಇದನ್ನು ಪ್ರತಿಯೊಬ್ಬನೂ ಸ್ವತಃ ತೀರ್ಮಾನಿಸಿಕೊಳ್ಳಬೇಕಿರುವುದು. ಗುಣ ಮಾಡಲ್ಪಟ್ಟದರಲ್ಲಿ ಮಗ್ದಲದ ಮರಿಯಳು ಒಬ್ಬಳಾಗಿದ್ದಳು. ಕರ್ತನು ಆಕೆಯಿಂದ 7 ದೆವ್ವಗಳನ್ನು ಬಿಡಿಸಿದ್ದನು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಬಡ ಹೆಂಗಸು ಮಾನಸಿಕವಾಗಿ ಅಸ್ವಸ್ಥತೆಯವರ ಆಶ್ರಮದಲ್ಲಿರುವವರ ಸ್ಥಿತಿಯಲ್ಲಿದ್ದಳು. ಆಕೆಗಿದ್ದ ತಂದೆಯು ದೇಹದ ಅಂಗಗಳಿಗೆ ಸಂಬಂಧಿಸಿದ್ದಂಥದ್ದಾಗಿರಲಿಲ್ಲ. ಆದರೆ ಅದು 7 ಅವಿಧೇಯರಾಗಿ ಬಿದ್ದು ಹೋದ ದೇವದೂತರು ಆಕೆಯನ್ನು ವಶ ಮಾಡಿಕೊಂಡು ಪೀಡಿಸುತ್ತಿದ್ದ ಕಾರಣದಿಂದಾಗಿತ್ತು. ಸತ್ಯವೇದ ಸಂದೇಶವನ್ನು ನಂಬುವವನು ಪೂರ್ವದಲ್ಲಿ ಅವಿಧೇಯರಾಗಿ ಬಿದ್ದು ಹೋದ ದೇವದೂತರಿರುವರೆಂದು ನಂಬಬೇಕು. ಈ ಆತ್ಮೀಕ ಜೀವಿಗಳು ಮಾನವರನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವಷ್ಟು ಹಾನಿಕರವಾದ ಪ್ರಭಾವವನ್ನು ಹೊಂದಿದವುಗಳಾಗಿದ್ದು, ಅವುಗಳನ್ನು ಮನಃಪೂರ್ವಕವಾಗಿ ಪ್ರತಿರೋಧಿಸಬೇಕು. ಮರಿಯಳು ಒಬ್ಬ ಶ್ರೀಮಂತ ಮಹಿಳೆಯಾಗಿದ್ದಳೆಂಬುದು ಸ್ಪಷ್ಟ. ದೆವ್ವಗಳ ಅಧಿಕಾರದಿಂದ ಬಿಡುಗಡೆ ಹೊಂದಿದವಳಾಗಿ ಆಕೆಯು ಯೇಸುವಿಗೆ ಬಹು ಕೃತಜ್ಞತೆಯುಳ್ಳವಳಾಗಿ ಆತನಿಗೆ ಅತ್ಯುತ್ತಮ ಸೇವೆ ಮಾಡಲು ಪ್ರತಿಯೊಂದು ಸಂದರ್ಭದಲ್ಲಿಯೂ ತನಗೆ ಸಾಧ್ಯವಾದುದೆಲ್ಲವನ್ನೂ ಮಾಡುತ್ತಿದ್ದಳು. ಇತರ ಕುಲೀನ ಸ್ತ್ರೀಯರು ಕರ್ತನಿಗೆ ಕೊಟ್ಟು ಪೋಷಿಸುತ್ತಿದ್ದರೆಂದು ಸಹ